ஓம் ஸ்ரீ குருப்போ நமஹ. அப்ரமம் பங்கரஹிதம் அஜடம் விமலம் சதா ஆனந்ததீர்த்தமுத்லம் பஜே தாபத்ரயாபகம் மித்யா சித்தாந்த துத்வாந்த வித்வாம்சன விசக்ஷண ஜெய்தீர்த்தாக்கத்த நிர்பாசதாம் நோ ஹிருதம்பரே அர்த்திகல்ப்த கல்போயம் பிரத்யக்திகத கேசரி வியாசதீர்த்த குருபூயாத் அஸ்மதிஷ்டாத்த சித்தையே தப்போ வித்யா விரக்தியாதி சத்குணோகாகரானம் வாதிராஜ குருன் வந்தே ஹைக்கிரியுபதாஷ்ரயான் பூஜ்ய ராகவேந்திராய சச்சிதர்மரதாய ச வசதாம் கல்பவருஷாய நமதாம் காமதேனவே துர்வாதி த்வாந்த்ரவே வைஷ்ணவேந்தீபரேந்தவே ஸ்ரீராகவேந்தகுருவே நமோத்தியாளவே ஆபாதமௌலி பர்யந்தம் குருநாமாக்தி ஸ்மரே தென விக்னாஹ பிரணஷ்யந்தி சித்தியஞ்ச மனோரதாஹ ஹரி ஓம் ஸ்ரீ குருப்யோ நமஹ. நவு ரிஷி தேவதே சந்தஸ்ய ரிபுஷுர்வாண அஸ்ய ஸ்ரீ விஷ்ணு திவ்ய சஹஸ்ரநாம ஸ்தோத்ர மகாமந்திரஸ்ய ஸ்ரீவேதவியாசோ பகவான் ரிஷி அனுஷ்டுப் சந்த ஸ்ரீ மகாவிஷ்ணு பரமாத்மா ஸ்ரீமன்நாராயணோ தேவத ஸ்ரீலக்ஷ்மி நாராயண பிரசாத் சித்தி தேஜப விநியோக ஓம் நமோ பகவதே வாசுதேவாய ஓம் விஸ்வஸ்மை நம. ஓம் விஸ்வம் விஷ்ணுர் வஷட்காரோ பூதபவ்ய பவத் பிரபு பூதகிருத் பூதபுருத் பாவோ பூதாத்மா பூதபாவன பூதாத்மா பரமாத்மா ச முக்தானாம் பரமாகதி அவியபுருஷ சாட்சி க்ஷேத்ரக்னோக்ஷரயேவ ச யோகோ யோக விதாம் நேதா பிரதான புருஷேஸ்வரஹ நாரசிம்ஹ புஷ்ரீமான் கேஷவ புருஷோத்தம சர்வர்வசிவஸ்தானூதாதிர்நிதவேக சம்பவோ பாவனோ பர்த்தா பிரபவ பிரபுரீஸ்வர ஸ்வயம்பூ சம்புராதித்யோ புஷ்கராட்சோ மகாஸ்வன அநாதிரன்னோ தாத்தா விதாத்தா தாத்துருத்தம. இல்லி நாவு புஷ்கராட்ச நாவு அதுக்கு முன்சே நாவு ஆதித்ய சப்தவன்னு நோடிதிவி அதுமேலே வருவந்த சப்த ஆதித்ய புஷ்கராட்சோ மகாஸ்வன புஷ்கராட்ச அன்னோ சப்த ಇದು ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ಶಬ್ದ. ಈ ಪುಷ್ಕರಾಕ್ಷ ಅನ್ನುವ ಶಬ್ದ ಬಹಳ ಮಂದಿಗೆ ಉಪಯೋಗ ಮಾಡುವುದು. ಅದು ಮುಖ್ಯ ಅತ್ಯಂತ ಮುಖ್ಯವಾಗಿ ಪರಮಾತ್ಮನಿಗೆ ಉಪಯೋಗಿಸುವಂಥದ್ದಾಗಿದೆ. ಈ ಪುಷ್ಕರ ಶಬ್ದಕ್ಕೆ ಕೆಲವು ಅರ್ಥಗಳಿವೆ. ಪ್ರಸಿದ್ಧವಾಗಿರುವಂತಹ ಅರ್ಥ ಪುಷ್ಕರ ಅಂದರೆ ಕಮಲ, ಪದ್ಮ, ಜಲಜ, ನೀರಜ ಇವೆಲ್ಲ ಅನೇಕ ಪದ್ಮ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಒನ್ ಆಫ್ ದೆಮ್ ಪುಷ್ಕರಾಕ್ಷ ಅನ್ನೋದು ಒಂದು ಶಬ್ದ. ಪುಷ್ಕರ ಅನ್ನೋದು ಅಕ್ಷ ಅಂದರೆ ಕಣ್ಣುಗಳು, ಪುಷ್ಕರದಂತೆ ಕಣ್ಣುಗಳುಳ್ಳವನು ಅನ್ನುವುದು ಸರ್ವಸಾಮಾನ್ಯವಾದ ಅರ್ಥ. ಭಗವಂತ ಕಮಲನಯನ, ಸಸಿಜನಯನ, ಹೀಗೆ ಭಗವಂತನನ್ನು ಅನೇಕ ಕಡೆ ಅವನು ಕಮಲದಂತೆ ಕಣ್ಣುಗಳು ಉಳ್ಳವನು ಅಂತ ಪ್ರಯೋಗ ಮಾಡ್ತಾರೆ. ಮಿಕ್ಕ ಕೇಸಸ್ನಲ್ಲಿ ಎಲ್ಲ ಸರಿ, ಪರಮಾತ್ಮನಿಗೆ ಕಮಲದಂತೆ ಕಣ್ಣುಗಳಿವೆ ಅಂತ ಬೇರೆಯವರು ಕೂಡ, ಬೇರೆ ದೇವತೆಗಳು ಕೂಡ ಶಬ್ದ ಪ್ರಯೋಗ ಇದೆ. ಆದರೆ ಪರಮಾತ್ಮನಲ್ಲಿ ಆ ಪ್ರಯೋಗ ಮಾಡುವಾಗ ಮಿಕ್ಕವರಿಗೂ ಪರಮಾತ್ಮನಿಗೂ ವ್ಯತ್ಯಾಸ ಏನಂದರೆ ಅವರೆಲ್ಲರೂ ಕೂಡ ಪ್ರಾಕೃತ ಹೃದಯವುಳ್ಳವರು. ಅಂದರೆ ಮಿಕ್ಕ ದೇವತೆಗಳಿಗಾಗಲಿ ಎಕ್ಸೆಪ್ಟ್ ಲಕ್ಷ್ಮಿಯನ್ನು ಬಿಟ್ಟರೆ, ಲಕ್ಷ್ಮಿ ಪುಷ್ಕರಾಕ್ಷಳು ಅಂತ ಹೇಳಿದಾಗ ಲಕ್ಷ್ಮೀ ಅಪ್ರಾಕೃತ, ಆದರೆ ಮಿಕ್ಕ ದೇವತೆಗಳೆಲ್ಲರೂ ಕೂಡ ಪ್ರಾಕೃತವಾದ ದೇಹ ಉಳ್ಳವರು. ಕಮಲದಂತೆ ಕಣ್ಣುಗಳಿದೆ ಅಂದರೆ ಸುಂದರವಾದ ಕಣ್ಣುಗಳು, ಕಮಲದ ಆಕಾರದಲ್ಲಿ ಕಮಲದಂತೆ ಮೃದುತ್ವ ಅದೆಲ್ಲ ಸುಂದರವಾಗಿರುವುದು ಊಹೆ ಮಾಡಬಹುದು. ಪರಮಾತ್ಮ ಅಪ್ರಾಕೃತನಾದವನು. ಅಪ್ರಾಕೃತನಾದ ಪರಮಾತ್ಮ ಕಮಲದಂತೆ ಕಣ್ಣುಗಳುಳ್ಳವನು ಅಂತ ಅನೇಕ ಕಡೆ ಕೀರ್ತಿಸ್ತಾರೆ. ಅವನು ಪ್ರಾಕೃತ ದೇಹ ಇಲ್ಲ, ಜ್ಞಾನಾನಂದಮಯವಾದ ಶರೀರ ಇದೆಲ್ಲ ಹೇಳಿದ್ದೀವಿ. ಜ್ಞಾನಾನಂದಮಯ ಶರೀರ ಇರುವವನಿಗೆ ಹೀಗೆ ಈ ವಿಶೇಷಣಗಳು ಯಾಕೆ ಅಂತೇಳಿ ಎರಡು. ಒಂದೇನೆಂದರೆ ಅವನು ಅಪ್ರಾಕೃತನಾದರೂ ಅಪ್ರಾಕೃತವಾದ ವಸ್ತುವು ಜೀವಾತ್ಮ ಪರಮಾತ್ಮ ಬಿಟ್ಟರೆ ನಮಗೆ ಯಾವುದೂ ಗೊತ್ತಿಲ್ಲ ನಮಗೆ. ಸೊ ಹೇಗೆ ವರ್ಣನೆ ಮಾಡುವುದು? ಆದ್ದರಿಂದ ಪರಮಾತ್ಮ ಅಪ್ರಾಕೃತನಾದರೂ ಎಲ್ಲ ವರ್ಣನೆಗಳು, ಭಗವಂತನನ್ನು ವರ್ಣಿಸುವ ಎಲ್ಲ ಶಬ್ದಗಳು ಪ್ರಾಕೃತವೇ. ಯಾವುದೇ ಶಬ್ದ ತಗೊಳ್ಳ್ರಿ, ಕಮಲದಂತೆ ಕಣ್ಣುಗಳಿದ್ದಾನೆ ಅಂತ ಹೇಳುವುದು ಮಾತ್ರವೇ ಅಲ್ಲ, ಅವನು ಸುಂದರವಾದ ಕೈಗಳಿವೆ, ಸುಂದರವಾದ ಕಮಲದಂತೆ ಕೈಗಳಿವೆ, ಕಮಲದಂತೆ ಪಾದಗಳಿವೆ ಅಂತ ಹೇಳುವಂಥದ್ದು, ಹೀಗೆ ಅನೇಕ ವಿಧವಾದ ಸೂರ್ಯದಂತೆ ಪ್ರಕಾಶಿಸುತ್ತಾನೆ, ಬಂಗಾರದ ಬಣ್ಣ ಇದೆ, ಪೀತಾಂಬರಧಾರಿ, ಹೀಗೆ ಯಾವ ವರ್ಣನೆ ಮಾಡಿದರೂ ಅವನನ್ನು ಪ್ರಾಕೃತ ಶಬ್ದಗಳಿಂದ ಮಾತ್ರ ವರ್ಣನೆ ಮಾಡಲಿಕ್ಕಾಗತ್ತೆ. ಯಾಕಂದರೆ ನಮಗೆ ಇರುವ ಜ್ಞಾನವೂ ಪ್ರಾಕೃತ ಜ್ಞಾನ, ಶಬ್ದಗಳು ಪ್ರಾಕೃತ ಶಬ್ದಗಳೇ. ಸೊ ಆದ್ದರಿಂದ ಪ್ರಾಕೃತ ಶಬ್ದಗಳಿಂದ ಮಾತ್ರವೇ ವರ್ಣನೆ ಮಾಡಲಿಕ್ಕಾಗತ್ತೆ. ಆದರೆ ಕರೆಸ್ಪಾಂಡ್ ಪ್ರತಿಯೊಂದು ಪ್ರಕೃತಿ ನಿರ್ಮಿತ, ಯಾಕಂದರೆ ಕಮಲ ನೋಡ್ರಿ ಬಾಡೋಗುತ್ತೆ, ಕಮಲ ಅರಳತ್ತೆ, ಹುಟ್ಟತ್ತೆ, ಸುಂದರವಾಗಿರುತ್ತೆ, ಆದರೆ ಲೋಕದಲ್ಲಿ ನೋಡುವ ಕಮಲಗಳೆಲ್ಲ ಬಾಡು ಹೋಗುವಂಥವು, ಅದಕ್ಕೆ ನಾಶ ಇದೆ, ಬಾಡಿ ಹೋಗುತ್ತೆ. ಆದರೆ ಭಗವಂತನ ಕಣ್ಣುಗಳು ಕಮಲದಂತಿದೆ ಅಂದರೆ ಮತ್ತು ಕಮಲಗಳು ನಾಶವಾದಂತೆ ಅದಕ್ಕೆ ನಾಶವಿದೆ? ನಾಶ ಇಲ್ಲ. ನಾಶರಹಿತವಾದ ಕಮಲ ಹೇಗೆ? ನಾಶರಹಿತವಾದ ಕಮಲ ಅಪ್ರಾಕೃತವಾದ ಕಮಲ. ಅಪ್ರಾಕೃತವಾದ ಯಾಕಂದರೆ ಪ್ರಕೃತಿ, ಯಾವುದು ಪ್ರಕೃತಿಯಿಂದ ನಿರ್ಮಿತವಾಗಿದ್ದೋ ಅವೆಲ್ಲವಕ್ಕೂ ನಾಶ ಇದೆ. ಪ್ರಕೃತಿಯಿಂದ ಬಂದ ಪ್ರತಿಯೊಂದು ವಸ್ತುವಿಗೆ ನಾಶ ಇದೆ. ಅಪ್ರಾಕೃತವಾದ ಕಮಲ ಹೇಗಿರುತ್ತೆ ರೀ ಅಂದರೆ ನಾವು ಊಹೆ ಮಾಡಲಿಕ್ಕಾಗುವುದಿಲ್ಲ. ಆದರೆ ಈ ಕಮಲದಂತೆಯೇ ಸುಂದರವಾಗಿರುತ್ತೆ, ಆದರೆ ಈ ಕಮಲದಂತೆ ಪ್ರಕೃತಿ ನಿರ್ಮಿತವಲ್ಲ. ಅಂದರೆ ಈ ಕಮಲ ರೆಕ್ಕೆಗಳು ನೋಡಿದರೆ ನೀವು ಅದನ್ನು ಕೈ ಇಟ್ಕೋಬಹುದು, ಬಾಡೋಗತ್ತೆ, ಕ್ರಶ್ ಮಾಡಬಹುದು, ಏನು ಬೇಕಾದರೂ ಮಾಡಬಹುದು. ಆದರೆ ಅಪ್ರಾಕೃತ ಕಮಲ ಏನು ಮಾಡೋಕ್ಕಾಗಲ್ಲ, ಅದು ಬಾಡೋದಿಲ್ಲ, ಕ್ರಶ್ ಆಗೋದಿಲ್ಲ, ಅದಕ್ಕೆ ಮೊದಲಿಲ್ಲ, ಕೊನೆಯಿಲ್ಲ, ಅನಾದಿ ಅನಂತವಾಗಿರುವಂಥದ್ದು. ಅಂತಹ ಅಪ್ರಾಕೃತವಾದ ಒಂದು ಕಮಲವು ನಾವು ಊಹೆ ಮಾಡಬಹುದು. ಕೇವಲ ಅದು ಯಾವಾಗಲೂ ಇರುವಂಥದ್ದು, ಬಾಡದೇ ಇರುವಂಥದ್ದು, ಪ್ರಕೃತಿಯಿಂದ ನಿರ್ಮಿತವಾಗದೇ ಇರುವಂಥದ್ದು ಅಂತಹ ಕಮಲದಂತೆ ಕಣ್ಣು ನೋಡೋಣ ಅಂತ ಒಂದು ರೀತಿಯಿಂದ ಚಿಂತನೆ. ಇನ್ನೊಂದು ಚಿಂತನೆ ಹೇಗಂತ ಹೇಳಿದರೆ, ಸರಿ, ಪ್ರಾಕೃತ ಕಮಲದಿಂದ ವರ್ಣನೆ ಮಾಡಿ ಹೇಳ್ತಾ ಇದೆ. ಪ್ರಾಕೃತ ಕಮಲದ ಲಕ್ಷಣ ಏನು ಅಂತ ಹೇಳಿದರೆ, ಕಮಲ ಹೂವಾಗಲಿ ಕಮಲ ಪತ್ರವಾಗಲಿ ಪದ್ಮಪತ್ರ ಮಿವಾಂಭಸ ಅಂತ ಪ್ರಯೋಗ ಮಾಡ್ತಾರೆ. ತಾವರ ಎಲೆ ಇಲ್ಲ ತಾವರ ಹೂವು ನೀರಿನಲ್ಲೇ ಮುಳುಗಿರುತ್ತೆ, ನೀರು ಹತ್ತೋದಿಲ್ಲ. ತಾವರ ಹೂವು ಮೇಲೆ ನೀರು ಹಾಕಿ ನೋಡ್ರಿ, ಅದು ಹತ್ತೋದಿಲ್ಲ, ಅದಕ್ಕೆ ವೆಟ್ ಆಗೋದಿಲ್ಲ ಅದಕ್ಕೆ. ಸೊ ಆದ್ದರಿಂದ ಅದ್ರ ಮೇಲೆ ನೀರು ನಿಲ್ಲಬಹುದು, ಹಾಗೆ ಜಸ್ಟ್ ಡಿಟ್ಯಾಚ್ಡ್ ಆಗಿ ನೀರು ನಿಲ್ಲತ್ತೆ, ಆದರೆ ಅದಕ್ಕೆ ಒದ್ದೆ ಆಗೋದಿಲ್ಲ. ಅಂದರೆ ನೀರಿನಲ್ಲೇ ಮುಳುಗಿ ಇದ್ದರೂ ನೀರು ಹತ್ತದೇ ಇರುವಂತಹ ಒಂದು ಲಕ್ಷಣ ಇದೆ ನಾವು ನೋಡುವ ಕಮಲಕ್ಕೆ ಸಹಿತ. ಪರಮಾತ್ಮ ಕಮಲದಂತೆ ಕಣ್ಣುಗಳು ಉಳ್ಳವನು ಅಂದರೆ ಅವನು ಎಲ್ಲವನ್ನೂ ನೋಡ್ತಾನೆ, ಆದರೆ ಯಾವುದಕ್ಕೂ ಹತ್ತುಕೊಳ್ಳೋದಿಲ್ಲ, ಅಟ್ಯಾಚ್ಮೆಂಟ್ ಇಲ್ಲದವನು, ಅವನಿಗೆ ಅಟ್ಯಾಚ್ಮೆಂಟ್ ಅನ್ನೋದೇ ಇಲ್ಲ. ಅಂತಹ ಅಟ್ಯಾಚ್ಮೆಂಟ್ ಇಲ್ಲದ ಇರುವವನು ಅನ್ನುವ ಒಂದು ಭಾವನೆ ಕೂಡ ನಮಗೆ ಬರಬೇಕು. ಸೊ ಅವನು ಯಾವುದಕ್ಕೂ ಹತ್ತುಕೊಂಡು ಅಂದರೆ ನಿರ್ಲಿಪ್ತ ಅಂತ ನೋಡಿ, ಲೇಪ ಇಲ್ಲ, ಲೇಪವಿಲ್ಲದವನು, ಅಂಟು ಇಲ್ಲದವನು, ಯಾವುದು ಅವನಿಗೆ ಹತ್ತುವುದಿಲ್ಲ. ಯಾವುದರ ಸರ್ವದೋಷರಹಿತ ಸರ್ವಗುಣ ಸಂಪೂರ್ಣ ಅಂದರೆ ಯಾವುದಕ್ಕಾದರೂ ಅಟ್ಯಾಚ್ಮೆಂಟ್ ಇಟ್ಕೊಂಡ ಅಂದರೆ ದೋಷ, ಅಟ್ಯಾಚ್ಮೆಂಟ್ ಇದೆ ದೋಷ, ಅವನು ಯಾವುದಕ್ಕೆ ಅಟ್ಯಾಚ್ಡ್ ಅಲ್ಲ. ಆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅನ್ನು ಎಲ್ಲದರೊಳಗೆ ಮುಳುಗಿರ್ತಾನೆ, ಆದರೆ ಯಾವುದು ಹತ್ತೋದಿಲ್ಲ ಅವನಿಗೆ. ಆದ್ದರಿಂದ ಅಂತಹ ಕಾರಣದಿಂದಲೂ ಕಮಲದಂತೆ ಕಣ್ಣುಳ್ಳವನು. ಹೀಗೆ ಭಗವಂತ ನಾವು ಚಿಂತನೆ ಮಾಡುವುದು ಅವನ ಕಣ್ಣು ಪದ್ಮ ಆಕರ್ಷಿಸುವಂತೆ ಅವನ ಕಣ್ಣುಗಳು ಆಕರ್ಷಿಸುತ್ತೆ ಅಂಥೇಳಿ, ಅದರಂತೆ ವಿಶಾಲವಾಗಿರುತ್ತೆ ಅಂಥೇಳಿ ಇವೆಲ್ಲ ನಾವು ನೋಡ್ತೀವಿ. ಆದರೆ ಎಲ್ಲೆಲ್ಲಿ ಕಮಲದಂತೆ ಪದ್ಮನಯನ, ಅದು ಕಮಲ ಕಣ್ಣುಗಳಂತೆ ಸರಸಿಜ ನಯನ, ಅಬ್ಜಲೋಚನ, ಪದ್ಮನಯನ, ಹೀಗೆ ನಾವು ಪ್ರಯೋಗವನ್ನು ನೋಡ್ತೀವಿ. ನೋಡಿದಾಗ ಕೆಲವು ಜಯತಿ ಹರಿಚಿಂತ್ಯ ಸರ್ವದೇವೈಕವಂತ್ಯ ಅಂತ ನಾವೊಂದು ಮಹಾಭಾರತಾತ್ಮದಲ್ಲಿ ಒಂದು ಶ್ಲೋಕ ಬರುತ್ತೆ. ಅಲ್ಲಿ ಬರುವಾಗ ಸರಸಿಜ ನೈನೋಸವು ಶ್ರೀಪತಿ ಮಾನದೋನಃ ಅಂತ ಕೊನೆಗೊಳ್ಳುತ್ತೆ. ಆದ್ದರಿಂದ ಆ ಭಗವಂತ ಸರಸಿಜ ನಯನ, ಸರಸಿಜ ಅಂದರೂ ಕಮಲ ಅಂದರೂ ಪದ್ಮ ಅಂದರೂ ಒಂದೇ, ಸರಸಿಜ ಅಂದರೆ ಸರಸ್ಸಿನಲ್ಲಿ ಹುಟ್ಟುವಂಥದ್ದು, ಆದ್ದರಿಂದ ಸರಸಿಜ ಲೋಚನನಾಗಿದ್ದಾನೆ ಭಗವಂತ ಅಂತ ಅಲ್ಲಿ ಬರುತ್ತೆ. ಹಾಗೆ ನಮಗೆ ಇನ್ನೊಂದು ಕಡೆ ಕೂಡ ನಾವು ನೋಡಿದಾಗ ವಿಧಿಂ ವಿದಾಯ ಸರ್ಗಾದವು ತೇನ ಪುಷ್ಟೋಬ್ಜಲೋಚನ ಅಂತೇಳಿ ಅಬ್ಜಲೋಚನ, ಈ ವಿಧವಾಗಿ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ನಮ್ಮ ಆಚಾರ್ಯರ ಗ್ರಂಥಗಳಲ್ಲಿ ಅನೇಕ ಜಾಗಗಳಲ್ಲಿ ಭಗವಂತನನ್ನು ಅಬ್ಜಲೋಚನ, ಕಮಲನಯನ, ಕಮಲೇಕ್ಷಣ, ಪುಷ್ಕರಾಕ್ಷ, ಈಕ್ಷಣ ಅಂದರೂ ಹಾಗೆ ಕಣ್ಣು ಉಳ್ಳವನು, ಹೀಗೆ ಅನೇಕ ಕಡೆ ಆ ಶಬ್ದಗಳು ನಮಗೆ ಬರುತ್ತೆ. ಸೊ ಅದು ಕಮಲದ ಲಕ್ಷಣ ಅಂದರೆ ನೀರಿನಲ್ಲಿರುವಾಗ ಚೆನ್ನಾಗಿ ಅರಳಿರುತ್ತೆ ಭಗವಂತ, ಅವನು ಅರಳಿದ ಕಮಲದಂತೆ ಅಂದರೆ ನಿತ್ಯ ಆನಂದ ಪೂರ್ಣ ಅನ್ನುವ, ಯಾವಾಗಲೂ ಅರಳಿರುವಂತಹ ಕಮಲ ಅದು. ಅಂದರೆ ಅದಕ್ಕೆ ಮುಕುಳಿಸುವುದು ಅಂದರೆ ಕ್ರಶ್ ಆಗೋದಾಗಲಿ ಇದು ಲಕ್ಷಣವಿಲ್ಲದೆ ಯಾವಾಗಲೂ ಅರಳಿರುತ್ತೆ, ಯಾವಾಗಲೂ ಅರಳಿರುವ ಕಮಲದಂತೆ ಯಾವಾಗಲೂ ಆನಂದದಿಂದ ತುಂಬಿರುವವನು, ನಿತ್ಯ ಆನಂದ ಪೂರ್ಣ ಅನ್ನುವ ಅರ್ಥದಲ್ಲಿ ಕಮಲನಯನ ಅಂಥೇಳಿ. ಇನ್ನೊಂದು ಶಬ್ದ ಅಕ್ಷ ಅಂದರೆ ಕಣ್ಣು ಅಂತ ಒಂದು ಅರ್ಥ, ಅದು ನೌನ್ ಪ್ರಾತಿಪದಿಕವಾಗಿ ತಗೊಂಡಾಗ ಅಕ್ಷ್ಣೋತಿ, ಅಕ್ಷ್ಣ ಅನ್ನುವ ಧಾತುವಿದೆ, ವ್ಯಾಪ್ನೋತಿ ಅನ್ನುವ ಅರ್ಥ, ಅಕ್ಷ್ಣೋತಿ ಅಂದರೆ ವ್ಯಾಪ್ನೋತಿ ಅಂತ. ಸೊ ಅವನು ಭಗವಂತ ಕಮಲದ ಒಳಗೆ ಅವನ ಒಂದು ವಿಶೇಷವಾದ ಅಧಿಷ್ಠಾನ, ಕಮಲದಲ್ಲಿ ಭಗವಂತ ನೆಲೆಸಿರ್ತಾನೆ ಅಂಥೇಳಿ. ಇದು ನಮಗೆ ಪುಷ್ಕರೇ ಕಮಲೋ ಅಕ್ಷ್ಣೋತಿ ಅಕ್ಷತಿ ದಿವ ಪುಷ್ಕರಾಕ್ಷ ಅಕ್ಷ ವ್ಯಾಪ್ತೌ ಅನ್ನುವ ಧಾತುವಿನಿಂದ ಬಂದಿರುವಂಥದ್ದು. ಆದ್ದರಿಂದ ಕಮಲ ಒಳಗೆ ವ್ಯಾಪಿಸಿ ಇರ್ತಾನೆ ಭಗವಂತ ಅಂಥೇಳಿ. ಅದಕ್ಕೆ ನಮಗೆ ಒಂದು ಪ್ರಮಾಣ ವಾಕ್ಯಂದರೆ ತುಳಸಿ ಕಾನನಂ ಯತ್ರ ಎತ್ರ ಎತ್ರ ಪದ್ಮವನಾನಿ ಚ ವಸಂತಿ ವೈಷ್ಣವಾಹ ಯತ್ರ ತತ್ರ ಸನ್ನಿಹಿತೋ ಹರಿಹಿ ಅಂಥೇಳಿ. ಎಲ್ಲಿ ಎಲ್ಲಿ ಆದರೆ ತುಳಸಿ ವನ ಇರುತ್ತೋ, ಇಲ್ಲ ಪದ್ಮವನಗಳು ಇರುತ್ತೋ, ಇಲ್ಲ ವೈಷ್ಣವರು ಇರ್ತಾರೋ, ಅಲ್ಲೆಲ್ಲ ಭಗವಂತ ವಿಶೇಷವಾಗಿ ಇರ್ತಾನೆ ಅಂತ. ಆದ್ದರಿಂದ ಕಮಲ ವನಗಳು, ಕಮಲ ಇರೋ ಜಾಗ, ಕಮಲದ ಒಳಗು ಭಗವಂತ ವಿಶೇಷವಾದ ಒಂದು ಸನ್ನಿಧಾನ ಇರುತ್ತೆ ಅಂತೇಳಿ. ಅದಕ್ಕೆ ಕಮಲ ಹೂವು ಭಗವಂತನಿಗೆ ಅರ್ಪಣೆ ಮಾಡುವಾಗ ಒಂದು ವಿಶೇಷವಾಗಿ ಅದನಿಗೆ ನಾವು ಪ್ರಾಧಾನ್ಯತೆಯನ್ನು ಕೊಡ್ತೀವಿ. ಆದ್ದರಿಂದ ಆ ಕಾರಣದಿಂದ ಕೂಡ ಅಕ್ಷತಿ ಅನ್ನುವ ಅರ್ಥ. ಇನ್ನೊಂದು ಪುಷ್ಕರ ಅಕ್ಷ, ಪುಷ್ಕರ ಅನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥವಿದೆ. ಪುಷ್ಕರ ಅಂದರೆ ಕಮಲ ಅಂತ ಒಂದು ಅರ್ಥ, ಪುಷ್ಕರ ಅಂದರೆ ಆಕಾಶ, ಆಕಾಶಕ್ಕೂ ಪುಷ್ಕರ ಅಂಥೇಳಿ ಅರ್ಥ ಇದೆ. ಆದ್ದರಿಂದ ಪುಷ್ಕರ ಆಕಾಶ ಅನ್ನುವ ಶಬ್ದದಲ್ಲಿ ಪುಷ್ಕರ, ಅದಕ್ಕೆ ಪ್ರಮಾಣ ಅಂದರೆ ವ್ಯೋಮ ಪುಷ್ಕರ ಅಂಬರಂ ಅಂಥೇಳಿ ಎಲ್ಲ ಕೋಶದಲ್ಲಿ ಬರುವಂಥದ್ದು. ವ್ಯೋಮ ಅಂದರು, ಅಂಬರ ಅಂದರು, ಆಕಾಶ ಅಂದರು, ಪುಷ್ಕರ ಅಂದರು, ಗಗನ ಅಂದರು, ಇವೆಲ್ಲವೂ ಕೂಡ ಆಕಾಶ ಪರ್ಯಾಯ ಶಬ್ದಗಳು. ಅದರಿಂದ ಈ ಪರ್ಯಾಯ ಶಬ್ದದಲ್ಲಿ ಒಂದಾದಂತಹ ಶಬ್ದ ಪುಷ್ಕರ ಅನ್ನುವುದು. ಆದ್ದರಿಂದ ಪುಷ್ಕರಾಕ್ಷ ಅಂತ ಹೇಳಿದರೆ ಪುಷ್ಕರದಂತೆ ಅಕ್ಷ್ನೋತಿ, ವ್ಯಾಪ್ನೋತಿ, ಆಕಾಶ ಎಲ್ಲ ಕಡೆ ವ್ಯಾಪಿಸಿ ಇದೆ. ಹೇಗೆ ಆಕಾಶ ಎಲ್ಲ ಕಡೆ ವ್ಯಾಪಿಸಿ ಇದೆಯೋ, ಮೂಲ ಆಕಾಶ ತಗೊಂಡ್ರೆ ಅವ್ಯಾಕೃತ ಆಕಾಶ, ಈ ಭೂತಾಕಾಶ ನಾಶವಾದಾಗಲೂ ಅವ್ಯಾಕೃತ ಆಕಾಶ ಅಲ್ಲಿ ಹಾಗೆ ಇರುತ್ತೆ. ಆದ್ದರಿಂದ ಈ ಅವ್ಯಾಕೃತ ವಿಕಾರವಿಲ್ಲದೆ ಆಕಾಶ ಎಲ್ಲ ಕಡೆ ವ್ಯಾಪಿಸಿ ಇರುವಂತೆ ಭಗವಂತ ಎಲ್ಲ ಕಡೆ ಆಕಾಶದ ಪುಷ್ಕರವತ್ ಅಕ್ಷೋತಿ, ಪುಷ್ಕರ ಆಕಾಶದಂತೆ ಎಲ್ಲ ಕಡೆ ವ್ಯಾಪಿಸಿ ಇದ್ದಾನ, ಆದ್ದರಿಂದಲೂ ಅವನು ಪುಷ್ಕರಾಕ್ಷ ಅನ್ನುವ ಅರ್ಥ ಬರುತ್ತೆ. ಯಥಾ ಸರ್ವಗತಂ ಸೌಕ್ಷ್ಮಾದ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರ ಅವಸ್ಥಿತೋ ದೇಹೇ ತಥಾ ಆತ್ಮ ನೋಪಲಿಪ್ಯತೆ ಅಂಥೇಳಿ. ಭಗವಂತ ಆಕಾಶ ಎಲ್ಲ ಕಡೆ ವ್ಯಾಪಿಸಿರುತ್ತೆ, ಆದರೆ ಯಾವುದೋ ಆಕಾಶಕ್ಕೆ ಹತ್ತಿಕೊಳ್ಳೋದಿಲ್ಲ. ಈ ಕಮಲ ಅನ್ನುವ ಅರ್ಥದಲ್ಲಿ ಮಾತ್ರ ಅಲ್ಲ, ಆಕಾಶ ಅನ್ನುವ ಅರ್ಥದಲ್ಲಿ ಆಕಾಶದಂತೆ ವ್ಯಾಪಿಸಿದ್ದಾನೆ, ಆಕಾಶ ಎಲ್ಲ ಕಡೆ ಇರುತ್ತೆ, ಯಾವುದೂ ಆಕಾಶಕ್ಕೆ ಹತ್ತಿಕೊಳ್ಳೋದಿಲ್ಲ. ಹಾಗೆ ಭಗವಂತ ಎಲ್ಲ ಕಡೆ ಇರ್ತಾನೆ, ಯಾವುದು ಅವನಿಗೆ ಹತ್ತಿಕೊಳ್ಳೋದಿಲ್ಲ, ಯಾವನಕ್ಕೂ ಅಟ್ಯಾಚ್ ಆಗೋದಿಲ್ಲ, ಆಕಾಶದಂತೆ ನಿರ್ಲಿಪ್ತನಾಗೂ ಇರ್ತಾನೆ. ಆಕಾಶದಂತೆ ಎಲ್ಲ ಕಡೆ ವ್ಯಾಪಿಸಿರುವುದು, ಆಕಾಶದಂತೆ ನಿರ್ಲಿಪ್ತನಾಗಿರುವುದು, ಎರಡೂ ಭಗವಂತ ಮಾಡ್ತಾನೆ ಅಂತ ಒಂದು. ಇನ್ನೊಂದು ನಮ್ಮ ಹೃದಯ ಕಮಲ, ಹೃದಯ ಕಮಲದಲ್ಲಿ ಅಲ್ಲಿ ಆಕಾಶದಲ್ಲಿ ಭಗವಂತ ಇರ್ತಾನೆ ಅಂಥೇಳಿ. ಇದು ನಮಗೆ ಬ್ರಹ್ಮಸೂತ್ರದಲ್ಲಿ ಕೂಡ ಬರುವಂಥದ್ದು, ಭಗವಂತ ಹೃದಯ ಆಕಾಶದಲ್ಲಿರ್ತಾನೆ ಅಂಥೇಳಿ ಹೀಗೆ ಬರುತ್ತೆ. ಆದ್ದರಿಂದ ಅವನು ಹೃದಯ ಪದ್ಮದ ಆಕಾಶದಲ್ಲಿ ಅಲ್ಲಿ ಪುಷ್ಕರೇ ಹೃದಯ ಆಕಾಶೇ ಅಕ್ಷ್ಣೋತಿ ವ್ಯಾಪ್ನೋತಿ ಪುಷ್ಕರಾಕ್ಷ ಅಂತ ಹೇಳಿದಂತೆ ಅಲ್ಲಿ ಭಗವಂತ ಇರ್ತಾನೆ, ಅಂದರೆ ಹೃದಯ ಆಕಾಶದಲ್ಲಿ ಇರ್ತಾನೆ ಅನ್ನುವ ಅರ್ಥದಲ್ಲಿ ಕೂಡ ಪುಷ್ಕರಾಕ್ಷ ಅಂಥೇಳಿ. ನಾವು ಒಂದು ಗೀತಾ ಶ್ಲೋಕವನ್ನು ನೋಡಿದ್ವಿ, ಯಥಾ ಸರ್ವಗತಂ ಸೂಕ್ಷ್ಮಾದ ಆಕಾಶಂ ನೋಪಲಿಪ್ಯತೆ ಸರ್ವತ್ರ ಅವಸ್ಥಿತೋ ದೇಹೆ ತಥಾ ಆತ್ಮ ನೋಪಲಿಪ್ಯತೆ ಅಂಥೇಳಿ. ದೇಹದಲ್ಲಿ ಕೂಡ ಅಲ್ಲಿ ಕೂಡ ಬರುತ್ತೆ, ಎಲ್ಲ ಆಕಾಶದಲ್ಲಿ ವ್ಯಾಪಿಸಿ ದೇಹಾಕಾಶ ಅಂದರೆ ಇಡೀ ದೇಹ, ಹೃದಯ ಆಕಾಶ ಒಂದು, ದೇಹ ಆಕಾಶ ಎಲ್ ಎಂಟೈರ್ ಬಾಡಿ ಅಲ್ಲಿ ಕೂಡ ವ್ಯಾಪಿಸಿರ್ತಾನೆ, ಹೃದಯ ಆಕಾಶದಲ್ಲಿ ವ್ಯಾಪಿಸಿರ್ತಾನೆ ಅನೇಕ ರೂಪಗಳಿಂದ, ಅದಕ್ಕೆ ಅನಂತ ಅನಂತ ರೂಪಗಳಿಂದ ಭಗವಂತ ಇರ್ತಾನೆ ಅನ್ನೋದು. ಆದ್ದರಿಂದ ಶರೀರದ ಹೃದಯ ಆಕಾಶದಲ್ಲಿ ಏನಿದೆ ಅನ್ನುವ ಜಿಜ್ಞಾಸೆಗೆ ನಮಗೆ ಎಲ್ಲ ಕಡೆ ಹೊರಗೆ ವ್ಯಾಪ್ತನಾಗಿ ಗುಣಪೂರ್ಣಾಗಿರುವಂತಹ ಭಗವಂತ ನಮ್ಮ ಹೃದಯ ಆಕಾಶದ ಒಳಗೂ ಗುಣಪೂರ್ಣನಾಗಿ ವ್ಯಾಪ್ತನಾಗಿ ಯಾವ ಲೋಪವೂ ಇಲ್ಲದೆ ಭಗವಂತ ಇರ್ತಾನೆ ಅನ್ನುವ ಅರ್ಥದಲ್ಲಿ ಕೂಡ ಹೃದಯ ಆಕಾಶದಲ್ಲಿ ಇದ್ದಾನಂತೇಳಿ. ನಾವಲ್ಲಿ ನೋಡಿ, ಪುಷ್ಕರ ಅಂದರೆ ಆಕಾಶ, ಪುಷ್ಕರ ಅಂದರೆ ಕಮಲ. ಭಗವಂತ ನಮ್ಮ ಪುಷ್ಕರ ಹೇಗಿದ್ದಾನೆ ಅಂತ ಹೇಳುವಾಗ ಈ ಪುಷ್ಕರ ಶಬ್ದವನ್ನು ನಾವು ಹೀಗೆ ಹೇಳ್ಬೋದು, ಹೃದಯದ ಪುಷ್ಕರದಲ್ಲಿ, ಹೃದಯ ಪುಷ್ಕರದ ಪುಷ್ಕರದಲ್ಲಿ ಪುಷ್ಕರದಂತೆ ವ್ಯಾಪಿಸಿ ಇದ್ದಾನೆ. ಅಂದರೆ ಹೃದಯ ಪುಷ್ಕರದ ಪುಷ್ಕರದಲ್ಲಿ ಪುಷ್ಕರದಂತೆ ವ್ಯಾಪಿಸಿದ್ದಾನೆ ಅಂದರೆ ಏನು, ಹೃದಯ ಅನ್ನುವ ಕಮಲದಲ್ಲಿ, ಪುಷ್ಕರದಲ್ಲಿ, ಕಮಲದಲ್ಲಿ ಆ ಕಮಲದ ಹೃದಯ ಪುಷ್ಕರದ ಪುಷ್ಕರ ಆ ಹೃದಯ ಕಮಲದ ಭೂತಾಕಾಶ ಯಾವುದೋ ಅದರ ಒಳಗೆ ಕೂಡ ಭಗವಂತ ಪುಷ್ಕರದಂತೆ ಅವ್ಯಾಕೃತ ಆಕಾಶದಂತೆ ವ್ಯಾಪಿಸಿ ಇರ್ತಾನೆ. ಅಂದರೆ ಭಗವಂತ ಹೃದಯ ಪುಷ್ಕರದ ಪುಷ್ಕರದಲ್ಲಿ ಪುಷ್ಕರದಂತೆ ವ್ಯಾಪಿಸಿರ್ತಾನೆ ಅಂತ ಹೇಳಿದಾಗ ಆ ಪುಷ್ಕರ ಶಬ್ದವನ್ನು ಬೇರೆ ಬೇರೆ ಅರ್ಥಗಳಲ್ಲಿ ನಾವು ಪ್ರಯೋಗ ಮಾಡಿದಂತಲೂ ಆಗುತ್ತೆ. ಅಷ್ಟೇ ಅಲ್ಲದೆ ಅವನು ಇನ್ನೊಂದು ಪುಷ್ಕರ ಅನ್ನುವ ಶಬ್ದಕ್ಕೆ ಪುಷ್ಕರ ತೀರ್ಥ ಅಂತ ನೀವು ಕೇಳಿರ್ತೀರಿ, ರಾಜಸ್ಥಾನದಲ್ಲಿರುವಂಥದ್ದು ಅಲ್ಲಿ ಪುಷ್ಕರ ತೀರ್ಥ ಅಂತಿದೆ. ಆ ಪುಷ್ಕರ ತೀರ್ಥದಲ್ಲಿ ಭಗವಂತ ಇದ್ದಾನೆ. ಏನು ಆ ಪುಷ್ಕರ ತೀರ್ಥ ವಿಶೇಷ ಏನು ಅಂದರೆ, ಸ್ವಯಂ ವ್ಯಕ್ತ 8 ಸ್ವಯಂ ವ್ಯಕ್ತ ಕ್ಷೇತ್ರಗಳನ್ನು ಉಲ್ಲೇಖ ಮಾಡ್ತಾರೆ. ನಾವು ಶ್ರೀರಂಗ ಮಹಾತ್ಮೆಯನ್ನು ನೋಡಿದ್ದೀವಿ, 8 ಕ್ಷೇತ್ರಗಳು, ಸ್ವಯಂ ವ್ಯಕ್ತ ಕ್ಷೇತ್ರಗಳು ಮುಖ್ಯವಾಗಿ ಉಲ್ಲೇಖವಾಗಿರುವಂಥದ್ದು. ಅಲ್ಲಿ ಬರುವಂತಹ ಅರ್ಥ ಇದೆ, ಆದ್ಯಂ ಸ್ವಯಂ ವ್ಯಕ್ತಮಿದಂ ವಿಮಾನಂ ರಂಗಸಂಗೀತಂ ಶ್ರೀಮುಷ್ಣಂ ವೆಂಕಟಾದ್ರಿಶ್ಚ ಶಾಲಗ್ರಾಮಶ್ಚ ನೈಮಿಷಂ ತೋತಾದ್ರಿ ಪುಷ್ಕರಂ ಚೈವ ನರನಾರಾಯಣಾಶ್ರಮಂ ಅಷ್ಟೌಮೇ ಮೂರ್ತಯ ಸಂತಿ ಸ್ವಯಂ ವ್ಯಕ್ತ ಮಹೀತಲೆ. ಈ ಭೂಮಿಯಲ್ಲಿ ಸ್ವಯಂ ವ್ಯಕ್ತವಾದ 8 ವಿಷಯಗಳನ್ನು ಭಗವಂತ ಉಲ್ಲೇಖ ಮಾಡ್ತಾನೆ. ಏನಂತ ಹೇಳಿದರೆ, ಮೊದಲನೆಯದಾಗಿ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಬರುವಂಥದ್ದು ರಂಗ ವಿಮಾನ ಶ್ರೀರಂಗ ಕ್ಷೇತ್ರ. ಅಲ್ಲಿ ಆ ಶ್ರೀರಂಗ ಕ್ಷೇತ್ರದಲ್ಲಿ ವಿಮಾನದಿಂದ ಕೂಡ ಅಂದರೆ ಆ ಗೋಪುರದ ವಿಮಾನ ಆ ಗೋಪುರದಿಂದ ಕೂಡಿರುವಂಥ ಶ್ರೀರಂಗದಲ್ಲಿ ಭಗವಂತ ರಂಗಶಾಯಿ ಅಲ್ಲಿ ನೆಲೆಸಿದ್ದಾನೆ. ಅದಾದ ಮೇಲೆ ಶ್ರೀಮುಷ್ಣಂ ಅಲ್ಲಿಯೂ ಇದ್ದಾನೆ. ವೆಂಕಟಾದ್ರಿ ತಿರುಪತಿ ತಿರುಮಲ ಅಲ್ಲಿ ಭಗವಂತ ನೆಲೆಸಿದ್ದಾನೆ. ಶಾಲಗ್ರಾಮ, ಶಾಲಗ್ರಾಮದಲ್ಲಿ ನಿತ್ಯ ವ್ಯಕ್ತನಾಗಿ ಸ್ವಯಂ ವ್ಯಕ್ತನಾಗಿ ಭಗವಂತ ಇರ್ತಾನೆ. ಅದಕ್ಕೆ ಶಾಲಗ್ರಾಮಕ್ಕೆ ನಾವು ಆವಾಹನೆ ಮಾಡಲ್ಲ. ಅದರಲ್ಲಿ ಭಗವಂತ ಯಾವಾಗಲೂ ನಿತ್ಯ ಸನ್ನಿಧಾನ ಇರುವಂಥದ್ದು ಶಾಲಗ್ರಾಮದಲ್ಲಿ ನೆಲೆಸಿರ್ತಾನೆ. ಅದಾದ ಮೇಲೆ ನೈಮಿಷಾರಣ್ಯ, ನೈಮಿಷದಲ್ಲಿ ಭಗವಂತ ಅಲ್ಲಿ ಸ್ವಯಂ ವ್ಯಕ್ತ ಅಲ್ಲಿದ್ದಾನೆ. ಅದಾದ ಮೇಲೆ ತೋತಾದ್ರಿ ಅನ್ನುವ ಸ್ಥಳ, ತೋತಾದ್ರಿಯಲ್ಲಿ ಭಗವಂತ ಇದ್ದಾನೆ. ಅದಾದ ಮೇಲೆ ಬರುವಂಥದ್ದು ಪುಷ್ಕರ, ಪುಷ್ಕರ ಕ್ಷೇತ್ರದಲ್ಲಿ ಭಗವಂತ, ಅದು ಸ್ವಯಂ ವ್ಯಕ್ತ ಕ್ಷೇತ್ರ. ಅದಾದ ಮೇಲೆ ಕೊನೆಯದಾಗಿ ಎಂಟನೆಯದು ನರನಾರಾಯಣಾಶ್ರಮ ಅಂದರೆ ಬದರಿಕಾಶ್ರಮ, ಬದರೆಯಲ್ಲಿ ಸ್ವಯಂ ವ್ಯಕ್ತನಾಗಿ ಭಗವಂತ ಇದ್ದಾನೆ. ಹೀಗೆ ಈ ಎಂಟು ಸ್ವಯಂ ವ್ಯಕ್ತ ಕ್ಷೇತ್ರಗಳು. ಆದ್ದರಿಂದ ಪುಷ್ಕರ ಅನ್ನುವ ಪುಷ್ಕರ ತೀರ್ಥದಲ್ಲಿ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ ಭಗವಂತ ನೆಲೆಸಿರ್ತಾನೆ. ಆದ್ದರಿಂದಲೂ ಪುಷ್ಕ ಅಕ್ಷಣತಿ ಎಂದರೆ ವ್ಯಾಪಿಸಿ, ಆ ಪುಷ್ಕರ ತೀರ್ಥದಲ್ಲಿ ವ್ಯಾಪಿಸಿ ಇರ್ತಾನೆ. ಆದ್ದರಿಂದ ಅವನು ಪುಷ್ಕರಾಕ್ಷ ಅಂತ ಕರೆಯಲ್ಪಟ್ಟವನಾಗಿದ್ದಾನೆ. ಅದಾದ ಮೇಲೆ ಭಗವಂತ ಆಕಾಶದಂತೆ ವ್ಯಾಪಿಸಿ ಇದ್ದಾನೆ ಅನ್ನುವುದನ್ನು ನಾವು ನೋಡಿದ್ದೀವಿ. ಆಕಾಶದಂತೆ ವ್ಯಾಪಿಸಿರುವುದು ಮಾತ್ರವಲ್ಲ, ಇಡೀ ಆಕಾಶ, ಅವ್ಯಾಕೃತ ಆಕಾಶ ಆಗಲಿ ಭೂತ ಆಕಾಶ ಆಗಲಿ, ಇಡೀ ಆಕಾಶವೂ ವ್ಯಾಪಿಸಿರ್ತಾನೆ. ಆಕಾಶದಂತೆ ವ್ಯಾಪಿಸಿರುವುದು ಬೇರೆ, ಆಕಾಶವೆಲ್ಲವೂ ವ್ಯಾಪಿಸಿ ಇರ್ತಾನೆ, ಆಕಾಶವನ್ನು ಮೀರಿ ನಿಂತಿರ್ತಾನೆ. ಅದು ಹೇಗೆ ಅನ್ನೋದು ನಾವು ಊಹೆ ಮಾಡೋಕ್ಕಾಗೋದಿಲ್ಲ. ಆಕಾಶವನ್ನು ಮೀರಿ ಹೇಗಿರ್ತಾನೆ, ಎಲ್ಲವನ್ನು ಮೀರಿ ನಿಂತವನು. ಯಾಕಂದರೆ ಆಕಾಶವನ್ನು ಮೀರಿ ಅವನು ಇಲ್ಲದೇ ಇದ್ದರೆ ಅವನಿಗೆ ಒಂದು ಮಿತಿ ಇದ್ದಂತಾಗತ್ತೆ. ಅಷ್ಟೇ ಅಲ್ಲದೆ ಅವನು ಇಡೀ ಆಕಾಶವನ್ನು ವ್ಯಾಪಿಸಿರ್ತಾನೆ ಅಂತ ಹೇಳುವಾಗ ವಾಮನಾವತಾರದ ಚಿಂತನೆ. ಭಗವಂತ ಬೆಳೀತಾ ಬೆಳೀತಾ ಅಲ್ಲಿ ನಮಗೆ ವಾಮನಾವತಾರದಲ್ಲಿ ಇರಬೇಕಾಗಿದ್ದ ಚಿಂತನೆ ಅಂತ ಹೇಳಿದ್ರೆ, ವಾಮನಾರ್ಥದಲ್ಲಿ ಬರುವಂಥ ಚಿಕ್ಕ ವಾಮನಾಗಿದ್ದ ದೊಡ್ಡವನಾಗ್ತಾ ಬೆಳೆದು ಬೆಳೆದು ಬಿಟ್ಟು ದೊಡ್ಡವನಾದ ಅಂತೇಳಿ, ಅದು ನಮ್ಮ ದೃಷ್ಟಿಗೆ ಗೋಚರವಾಗುವುದು. ನಿಜವಾಗಿ ನಾವು ಅಲ್ಲಿ ಊಹೆ ಹೇಗೆ ಮಾಡ್ಕೋಬೇಕಂತ ಹೇಳಿದರೆ, ಚಿಕ್ಕ ಪುಟ್ಟು ವಾಮನ ಅಷ್ಟು ರೂಪದಲ್ಲಿ ಭಗವಂತ ಅಲ್ಲಿ ನಿಂತಿದ್ದಾನೆ, ಅದಕ್ಕಿಂತ ಸ್ವಲ್ಪ ದೊಡ್ಡ ರೂಪ, ಅಲ್ಲಿಯೂ ಒಂದು ಭಗವಂತನ ರೂಪ ಇದೆ, ಅದಕ್ಕಿಂತಲೂ ದೊಡ್ಡ ರೂಪ, ದೊಡ್ಡ ರೂಪ ಅಂದರೆ ಈ ಅನಂತಾನಂತ ರೂಪಗಳು, ಅದು ಒಂದಾದ ಮೇಲೆ ಒಂದು ರೂಪವನ್ನು ತೋರಿಸಿದ ಭಗವಂತ. ಇಲ್ಲ ಅಂತ ಹೇಳಿದರೆ ಆ ಎಲ್ಲ ರೂಪಗಳು ಇಲ್ಲ ಅಂತ ನಾವು ಚಿಂತನೆ ಮಾಡಿದರೆ ಅದಕ್ಕೆ ಒಂದು ಕಾಲ ಪರಿಮಿತಿ ಇದ್ದಂತೆ ಬರುತ್ತೆ. ಪ್ರತಿ ಒಂದು ರೂಪದಲ್ಲಿಯೂ ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರುವವನು. ಆದ್ದರಿಂದ ನಾವು ವಾಮನಾವತಾರದಲ್ಲಿ ಭಗವಂತ ಬೆಳೆದ ಅಂತ, ಬೆಳೆದ ಅನ್ನೋ ಶಬ್ದ ಪ್ರಯೋಗ ಮಾಡ್ತೀವಿ, ಯಾಕಂದರೆ ಬೆಳೆದಂತಲೇ ಕಾಣಿಸಿಕೊಟ್ಟ. ಆದರೆ ನಮಗೆ ಅಲ್ಲಿ ಬರಬೇಕಾಗಿದ್ದ ಚಿಂತನೆ ಅಂತ ಹೇಳಿದರೆ, ಆ ಪ್ರತಿಯೊಂದು ಸೈಜ್ನಲ್ಲಿರುವ ರೂಪ ಕೂಡ ಅನಂತಾನಂತ ರೂಪಗಳಲ್ಲಿ ಭಗವಂತ ನೆಲೆಸಿದ್ದಾನೆ. ಆದ್ದರಿಂದ ಆ ರೂಪದ ಚಿಂತನೆಯೇ ಹಾಗೆ ಮಾಡಬೇಕಂದ್ರೆ, ಅವನು ಇಡೀ ಆಕಾಶ, ಆಕಾಶ ನೋಡ್ರಿ, ಸ್ಮಾಲ್ ಸ್ಪೇಸ್ ಸ್ಪೇಸ್, ದೊಡ್ಡ ಸ್ಪೇಸ್, ಈ ಸ್ಪೇಸ್ ಅನ್ನೋದು ಎಷ್ಟಿದೆ, ಚಿಕ್ಕ ಸ್ಪೇಸ್ ಸ್ಪೇಸ್ ಅಂತ ಕರಿತೀವಿ. ದೊಡ್ಡ ದೊಡ್ಡ ದೊಡ್ಡದಾಗ್ತಾ ಎಲ್ಲ ಸ್ಪೇಸ್ ಸ್ಪೇಸೇ, ಅದಕ್ಕಿಂತ ದೊಡ್ಡ ಸ್ಪೇಸ್ ಅದು ಸ್ಪೇಸೇ. ಈ ಎಲ್ಲ ಸ್ಪೇಸ್ಗೆ ಯಾವ ಸೈಜ್ ಇದೆ ರೀ ಅಂದರೆ, ಎಲ್ಲ ಸೈಜ್ಗಳು ಇದೆ, ಎಲ್ಲವೂ ಆಗುತ್ತೆ ಸ್ಪೇಸ್. ಆದ್ದರಿಂದ ಭಗವಂತ ವಾಮನಾವತಾರದಲ್ಲಿ ಇಡೀ ಆಕಾಶ ಅಂದರೆ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅನ್ನುವುದನ್ನು ತೋರಿಸಿಕೊಟ್ಟ. ತನ್ನ ವ್ಯಾಪಿಸುವ ರೂಪದಿಂದ ಅಲ್ಲಿ ನಾವು ಆ ವಿಧವಾಗಿ ಚಿಂತನೆ ಮಾಡಬೇಕು. ಅವನೇನೋ ಚಿಕ್ಕವನಾಗಿದ್ದ ಗ್ರೋ ಆಗ್ತಾ ಇದ್ದಾನೆ ಅಂತಲೇ ನಮಗೆ ಚಿಂತನೆ ಬರುವುದು ಸಹಜ. ಆದರೆ ಅಲ್ಲಿ ನಾವು ಚಿಂತನೆ ಮಾಡಬೇಕಾಗಿದ್ದು ಅನಂತಾನಂತ ರೂಪಗಳಲ್ಲಿ, ಅಷ್ಟು ರೂಪಗಳಲ್ಲಿಯೂ ಅವನಿದ್ದಾನೆ ಅಂತ ನಾವು ಚಿಂತನೆ ಮಾಡಿದಾಗ ಅವನ ಮಹಿಮೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಅಷ್ಟು ರೂಪಗಳು ಭಗವಂತ ಅಂದರೆ ಇನ್ಫೈನೈಟ್ ಫಾರ್ಮ್ಸ್, ಅದನ್ನು ನಾವು ಚಿಂತನೆ ಮಾಡಿದಾಗ ಒಂದು ವಿಶೇಷವಾದ ಭಕ್ತಿ, ವಿಶೇಷವಾದ ಅಪ್ಪ ಇಷ್ಟು ಮಹಿಮೆಯ ಏತಾವಾನ್ ಮಹಿಮಾಂತರ ಪುರುಷೋಕ್ತ ನೋಡದಂತೆ ಏತಾವನಸ್ಯ ಮಹಿಮಾ ಅಂತ ನೋಡ್ತೀವಿ ನೋಡ್ರಿ, ಇಷ್ಟೇ ನಾವು ಮಹಿಮೆ ಅಂತೇಳಿ. ಅಂಥ ಮಹಿಮೆ ಉಳ್ಳವನು ಅಚಿಂತ್ಯ ಅದ್ಭುತ ಶಕ್ತಿ ಅನ್ನೋದು ಸುಮ್ಮನೆ ಬರೇ ಶಬ್ದ ಪ್ರಯೋಗವಲ್ಲ, ಅದು ನಾವು ಎಷ್ಟು ಊಹೆ ಮಾಡ್ತೀವೋ ಅದಕ್ಕಿಂತಲೂ ಹೆಚ್ಚು. ಅಚಿಂತ್ಯ ಅದ್ಭುತ ಅನ್ನೋದು ನಿಜವಾಗಿ ಅಚಿಂತ್ಯ ಅದ್ಭುತ ಶಕ್ತಿ. ಸೊ ಆದ್ದರಿಂದ ಅಂತಹ ಅಚಿಂತ್ಯ ಅದ್ಭುತ ಶಕ್ತಿಯನ್ನು ಪ್ರತಿಯೊಂದು ನಾಮದಲ್ಲಿಯೂ ನೋಡಬಹುದು. ಈ ಪುಷ್ಕರಾಕ್ಷ ನಾಮದಲ್ಲಿ ಆಕಾಶ ಎಲ್ಲವೂ ವ್ಯಾಪಿಸಿ ಇದ್ದಾನೆ ಅಂತ ಚಿಂತನೆ ಮಾಡುವಾಗ ಅದರ ಒಂದು ಮುಖ ನಮಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಆದ್ದರಿಂದ ಆ ಚಿಂತನೆಯಿಂದ ನಾವು ಪುಷ್ಕರಾಕ್ಷ ಅನ್ನುವ ಶಬ್ದವನ್ನು ನೋಡಬಹುದು. ಈ ಪುಷ್ಕರಾಕ್ಷ ಅನ್ನುವ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಎರಡು ಕಡೆ ಬರುತ್ತೆ. ಐದನೇ ಶ್ಲೋಕದಲ್ಲಿ ನಾವೀಗ ನೋಡಿದಂತೆ ಇಲ್ಲಿ ಪುಷ್ಕರಾಕ್ಷೋ ಮಹಾಸ್ವನಃ ಅಂತ ಇಲ್ಲಿ ಬರುತ್ತೆ, ಆದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅಂತೇಳಿ. ಮತ್ತು 59ನೇ ಶ್ಲೋಕ ವೇದಾಯುತ ಕೃಷ್ಣ ದುರ್ಶನ ಕೃಷ್ಣ ವರುಣೋ ವಾರುಣೋ ವೃಕ್ಷ ಪುಷ್ಕರಾಕ್ಷೋ ಮಹಾಮನಃ ಭಗವಾನ್ ಭಗವಾನನ್ಯ ಅಂತೇಳಿ ಅಲ್ಲಿ ಮತ್ತು ಬರುತ್ತೆ. ಸೊ ಈ ಪುಷ್ಕರಾಕ್ಷ ಶಬ್ದಕ್ಕೆ ಅಲ್ಲಿ ಬಂದಾಗ ಇನ್ನೂ ಬೇರೆ ಅರ್ಥಗಳನ್ನು ನಾವು ನೋಡೋಣ. ಸೊ ಇಷ್ಟುವರೆಗೆ ನಾವು ಈ ನೋಡಿದ ಅರ್ಥಗಳನ್ನು ಇಲ್ಲಿ ಇಷ್ಟು ಮಾತ್ರ ಅನುಸಂಧಾನ ಇಲ್ಲಿ ಮಾಡಿಕೊಂಡ್ರೆ ಸಾಕು. ಹರೇ ಶ್ರೀನಿವಾಸ ಶಿಕ್ಷಣಾರ್ಪಣ ಮಸ್ತು. ಏನಾದರೂ